కష్టం కష్టం ఇష్టం మరి ఇష్టం సకల భోజన శిష్టం శిష్టం భోజన కష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాక్షితానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యా వాదశాలినః తిష్ఠదాన్ కష్టహర్తృన్నః విద్యామాన్యాన్ మునీన్ నమః రాజరాజ పదద్వంద్వారిజాసక్తమానసాన్ విశ్వప్రియ గురూన్ వందే మందోహం హే విశుద్ధయే సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవ శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే శ్రేష్ఠదం శ్రీశాంఘ్రిసేవకం నిత్యం భూసురాగ్రపురోద్భవం వాసమాదిశిరాక్షేత్రం శేషదాసగురుం భజే. మఖసుళాదియ ప్రారంభ ఇవర కొరతు ఈ దొడ్డ సాధనె, ఈ సాధనెకి సమానవాద సాధనె మొత్తందిల్ల అంత నమగే తెలిసికొడతా ఇద్దా. ಸಾಮಾನ್ಯವಾಗಿ ಒಂದು ಸುಳಾದಿ, ಅದರಲ್ಲಿ ಬಂದು ಪ್ರಮೇಯ ಅಂದ್ರೆ ಅಷ್ಟಕ್ಕಷ್ಟೇ ಏನೋ ಹೇಳಿದ್ದಾರೆ. ಅದೇ ಸಂಸ್ಕೃತ ಗ್ರಂಥದಲ್ಲಿ ಬಂದ್ರೆ ಹಾ ಬಹಳ ಒಳ್ಳೆಯದಪ್ಪ, ಇದು ಬೇಡ ಅಂತ ಹೇಳ್ತಾರೆ. ಚೆನ್ನಾಗಿದೆ, ಭಾಗವತದಲ್ಲಿ ಹೇಳಿದ್ದೇ ಹೇಳಿದ್ದಿಲ್ಲಿ ಜೀವನ ಇಡೀ ಅನುಷ್ಠಾನ ಮಾಡಿದ್ದು, ಶೇಷದಾಸರು ಪೂರ್ಣ ಅನುಷ್ಠಾನ ಮಾಡಿದ್ದು, ಅರಣ್ಯಕಾಚಾರ್ಯರು ಪೂರ್ಣ ಅನುಷ್ಠಾನ ಮಾಡಿದ್ದು. ಸರಿ, ನಮ್ಮ ಹೆಸರು ಯಾಕೆ ಹೇಳ್ತೀವಪ್ಪ, ಮೊದಲು ಅನುಷ್ಠಾನ ಮಾಡಿದವರು ಯಾರು, ಈ ಉಪಾಸನೆಯನ್ನು ಮಾಡಿದವರು ಅಂದ್ರೆ ಬ್ರಹ್ಮದೇವರು, ನೀವು ಮಾಡಲಿಕ್ಕೆ ಅವರು ಸಾಕು ಅಂತ ಕೇಳಿದರು. ಅವರು ಮಾಡಿದ್ರೆ ಸಾಕು, ಇನ್ನಾದ ದೇವರು ಮಾಡಬೇಕು ಅಂತ. ಅದಕ್ಕೆ ಕಷ್ಟ ಹೇಳ್ತಾರೆ, ಸಾಧನದೋಳಧಿಕ ಸಾಧನ ಬೆನಿಸುವುದು ಸಾಗರದಿ ಕೇಳುವುದು ವಿಭುಧಾರೆಲ್ಲ. ಇದು ಇಲ್ಲ, ನಮ್ಗೆ ಅದು ಸಾಧನೆ ಇದೆ, ನಿತ್ಯ ಪಾರಾಯಣ ಇದೆ, ಅದು ಇದೆ ಇದೆ ಇದೆ, ತುಂಬಾ ಇದೆಪ್ಪ. ಇದೆಲ್ಲ ಮತ್ತೆ ಸೇರಿಸಿಕೊಳ್ಳೋದು ಯಾಕೆ ಅಂದ್ರೆ ಇದು ಪ್ರಧಾನವಾದ್ದು, ಇದು ಬಂದರೆ ಎಲ್ಲ ಬಂದಂತೆ. ಇದು ಇಲ್ಲದಿದ್ದರೆ ಈ ಅನುಷ್ಠಾನ, ಈ ಅನುಸಂಧಾನ ಪ್ರಧಾನವಾದ್ದು, ಇದು ಇಲ್ಲದಿದ್ರೆ ಎಲ್ಲ ಇದ್ದು ವ್ಯರ್ಥ. ದೇವರು ಮುಖವೆತ್ತಿ ನೋಡಲ್ಲ ಅಂತ ಎಚ್ಚರ ಕೊಡ್ತಾ ಇದ್ದಾರೆ ಮಹಾನುಭಾವರು. ಮುಂದೆ ಹೇಳ್ತಾ ಇದ್ದಾರೆ, ಮೇದಿನಿಯೊಳಗಿದ್ದ ಕಳ್ಳರು ಅಹಂಕಾರದಲ್ಲಿ ಗೋಧನ ಮೊದಲಾದ ಮಹಾದಾನವ, ಕ್ರೋಧಾದಿ ಗುಣದಿಂದ ಇತ್ತರಾದಡೆ ಅವಗೆ ಮೋದವಾಹದೆಂತೋ ಇಹ ಪರದಿ. ಭೂಮಿಯಲ್ಲಿ ನಾನಾ ದಾನ ಮಾಡಬಹುದು, ಏನೇನು ಬೇಕಾದರೂ ಮಾಡಬಹುದು, ಆದರೆ ಕ್ರೋಧಾದಿ ಗುಣದಿಂದ ಮಾಡಿದರೆ ಅದಕ್ಕೆ ಸಂತೋಷ ಭಗವಂತ ಪಡಲ್ಲ, ನಮಗೂ ಒಳ್ಳೇದಾಗಲ್ಲ ಅಂದ್ರು. ಏನೀ ಕ್ರೋಧಾದಿ ಗುಣದಿಂದ ಕೊಡುವುದು ಅಂದರೆ, ಅವರು ಕೊಟ್ಟರು ನಾನು ಕೊಡ್ತೇನೆ, ಕಾಂಪಿಟೇಷನ್. ಅವರು 33 ನಾನು 66, ಹಾ ಬೇಡ ಅಂದ್ರು. ಸಾಧುಗಳು ಇದು ತಿಳಿದು ಜ್ಞಾನಾಖ್ಯ ಸುಧೆಯನ್ನು ಆಸ್ವಾದಿಪರು ಕ್ರೋಧಾದಿ ಗುಣವ ಮರೆದು. ಆದ್ದರಿಂದ ಸಾಧುಗಳಾದವರು ಇದನ್ನು ಚೆನ್ನಾಗಿ ತಿಳಿದು ಭಗವಂತನ ಚರಣಾರವಿಂದವನ್ನ ಚಿಂತನೆ ಮಾಡುತ್ತಾ ಈ ಅನುಸಂಧಾನವನ್ನ ಚೆನ್ನಾಗಿ ಮಾಡುತ್ತಾರೆ. ಶ್ರೀಧರನು ಅಂದ್ರೆ ನಮ್ಮ ದೊಡ್ಡ ಮಂತ್ರವನ್ನು ಹೇಳಿಕೊಡುತ್ತಾ ಇದ್ದಾರೆ. ಈ ಅನುಸಂಧಾನ ಮಾಡಲಿಕ್ಕೆ ಮಂತ್ರ ಅನುಷ್ಠಾನ ಬೇಕು. ಏನು ಅನುಷ್ಠಾನ ಹೇಳುತ್ತಾರೆ? ಶ್ರೀಧರನು ತನ್ನ ನಿಜ ಸಂಕಲ್ಪದಿಂದಲ್ಲಿ ಅನಾದಿ ಕರ್ಮ ಪ್ರಕೃತಿ ಕಾಲ ಜೀವ ಅಧಿಕಾರವನ್ನರಿತು ಕೊಟ್ಟದಕ್ಕೆ ಮತ್ತಧಿಕ ಬೇಡದಲ್ಲಿರು ಶ್ರೀಶನಾಜ್ಞವೆಂದು. ನಮ್ಮ ಅಜೀವನ ಅಧಿಕಾರಾನುಸಾರ ಈ ಜನ್ಮದಲ್ಲಿ ಎಷ್ಟು ಕೊಟ್ಟಿರ್ತಾನೋ ಅಷ್ಟೇ ತಗೊಂಡಿರು, ಹೆಚ್ಚಿಗೆ ಬೇಡ ಬೇಡ ಅಂದ್ರು. ಯಾಕಪ್ಪ ಬೇಡಬಾರದು? ಬೇಡಿದ್ರು ದೇವರು ಕೊಡ್ತಾರಲ್ಲ, ಯಾಕೆ ಬೇಡಬಾರದು ಅಂದ್ರೆ, ನಾವು ಬೇಡಿದರೂ ಅಷ್ಟೇ ಕೊಡ್ತಾನೆ,
ಬೇಡದಿದ್ರೂ ಅಷ್ಟೇ ಕೊಡ್ತಾನೆ. ಅದಕ್ಕೆ ನಮ್ಮ ಪಕ್ಕ ಮನೆಯವರು ಏನು ದೇವರು ಪೂಜೆ ಮಾಡದಿದ್ರು ಹತ್ತು ಮನೆ ಕೊಟ್ಟದ್ದು ಅದಕ್ಕೆ. ಯಾಕೆ ಬೇಡಿದ್ರೂ ಕೊಡಲ್ಲ, ಬೇಡದಿದ್ರೂ ಬಿಡಲ್ಲ. ಈ ಜನ್ಮದಲ್ಲಿ ಎಷ್ಟು ಕೊಡಬೇಕೋ ಕೊಟ್ಟೇ ಕೊಡ್ತಾನೆ. ಅಂತ ಕಾಲಕ್ಕೆ ಅವನು ಸುತ್ತ ಸುಮ್ಮನೆ ಬಿದ್ದು ಬಾಯಿ ಬಾಯಿ ತೆಗೆದು ಬಾಯಿ ಹರ್ಕೊಂಡು ಯಾಕೆ ಸುಮ್ಮನೆ ಒದ್ದಾಡೋದು? ಆದ್ದರಿಂದ ಇನ್ನೇನು ಬೇಕು ಹೇಳ್ತಾರೆ. ಎದುರಚ್ಛಾಲಾಭ ಸಂತುಷ್ಟನಾಗಿ ನೀನು ಮೋದ ವೈಗಿ ಇದ್ದ ವಿಭವದಳು. ಇದ್ದ ವಿಭವದಳು ಏನಿದೆ ಅದರಲ್ಲಿ ಸಂತೋಷವಾಗಿರು. ಎಷ್ಟು ನಮಗೆ ಬೇಕಾಗಿದ್ದು ಅಂದ್ರೆ ಹೇಳ್ತಾರೆ, ದೇವರ ನೆನಪು ಬರಬೇಕು ನಮಗೆ, ಆದರ ಪೂರ್ವಕವಾದ ನಿರಂತರವಾದ ದೇವರ ನೆನಪು ಪ್ರತಿಯೊಂದು ಕ್ಷಣ ಈ ಜೀವನದಲ್ಲಿ ಬರಬೇಕು. ಅದಕ್ಕಾಗಿ ಈ ಜನ್ಮ ಕೊಟ್ಟದ್ದು. ಅದನ್ನೇ ಷೋಡಶೀಕಾರ ಹೇಳುತ್ತಾರೆ ಅಧ್ಯಾತ್ಮ ಸರಂಜನೆಯಲ್ಲಿ. ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಚರಣಬ್ಜಯೋ ಇದಮೇವ ಸಾಧನ ಮೀರಿತಂ. ಏನಯ್ಯ ಸಾಧನ ಅಂದರೆ, ದೇವರ ಪದಾರವಿಂದದಲ್ಲಿ ಆದರದಿಂದ ಸತತ ಮನಸ್ಸಿಡುವುದೇ ಸಾಧನೆ. ಇದಕ್ಕಿಂತ ದೇವರ ಅನುಗ್ರಹ ಪಡೆಯುವ ಸಾಧನೆ ಇಲ್ಲ ಅಂದ್ರು. ಹಾಗಾದರೆ ಆ ದೇವರ ವಿಶೇಷವಾದ ನೆನಪು ನಮಗೆ ಬರಬೇಕಾದರೆ ಏನು ಬೇಕು ಹೇಳಿ? ನಾವು ಬದುಕಿರಬೇಕು. ನಾವು ಬದುಕಿರಬೇಕಾದ್ರೆ ಆಹಾರ ಬೇಕು, ಮೈಗೊಂದು ಚೂರು ಬಟ್ಟೆ ಬೇಕು. ಅದಕ್ಕೆಷ್ಟು ಬೇಕೋ ಅಷ್ಟು ಸಂಪಾದಿಸಿದ್ರೆ ಸಾಕು. ಎಷ್ಟು ಬೇಕೋ ಅಷ್ಟು ಭಗವಂತ ಕೊಟ್ಟೇ ಕೊಡುತ್ತಾನೆ. ಆದರೆ ಇದರಲ್ಲಿ ಇನ್ನಷ್ಟು ಇನ್ನಷ್ಟು ಅಂತ ಹೋದರೆ ದೇವರು ನಮಗೆ ದೂರ ಆಗಿ, ಬಂದ ಕೆಲಸ ದೂರ ಆಗಿ, ಮಾಡಬಾರದ್ದು ಮಾಡಿ ದೇವರ ಮುಂದೆ ನಿಲ್ಲಬೇಕಾಗುತ್ತೆ. ನಿನ್ನ ಕಳಿಸಿದ್ದೇನು, ನೀನು ಮಾಡಿದ್ದೇನು ಅಂತ. ಕಳಿಸಿದ್ದಾವುದಕ್ಕಪ್ಪ? ಹೌದು ಸ್ವಾಮಿ, ನಿನ್ನ ಸ್ಮರಣೆ ಮಾಡಲಿಕ್ಕೆ. ನೀ ಮಾಡಿ ಬಂದದ್ದೇನು? ಕಾರು ಬೇಕು, ಬಂಗ್ಲಾ ಬೇಕು, ಅದು ಬೇಕು, ಇದು ಬೇಕು ಅಂತ ಸುತ್ತು ತಿರುಗಿದ್ದೀಯ, ರಾಯರ ಸುತ್ತು ಎಲ್ಲರ ಸುತ್ತು ಅದೆಲ್ಲ ಪಡ್ಕೊಂಡಿದ್ಯಾ, ಇಲ್ಲಿ ಬಂದೀಯಾ? ವಾಟ್ ಇಸ್ ದ ಫನ್ ಆಫ್ ಗೋಯಿಂಗ್ ದರ್? ಯಾಕೆ ಹೋಗಿದ್ದೀಯ ಅಲ್ಲಿಗೆ? ಹೋಗಿ ಬಂದ ಕೆಲಸವೇ ಬೇರೆ, ಮಾಡೋ ಕೆಲಸವೇ ಬೇರೆ, ಮತ್ತು ಉತ್ತರ ಕೊಡೋದೊಂದು. ಈ ಕೆಲಸ ಮಾಡೋಯ್ಯ ಅಂದ್ರೆ ಐ ಆಮ್ ರಿಯಲಿ ಬಿಜಿ ಅಂತ. ಯಾರಿಗಾಗಿ ಬಿಜಿ ಆಗಿದ್ದೇವೆ ನಾವು? ನಮಗೋಸ್ಕರ ಅಲ್ವಾ ಇದು ಕೊಟ್ಟದ್ದು? ಮಾಡಬೇಕಾಗಿದ್ದು ಮರೆತು ಮಾಡಬಾರದ್ದನ್ನ ಮಾಡುತ್ತಾ ಏನು ಮಾಡಬೇಕೋ ಅದು ಮಾಡದೆ ಸತ್ತು ದೇವರ ಮುಂದೆ ಕೂತ್ರೆ ದೇವರು ಏನಾದರೂ ಅನುಗ್ರಹ ಮಾಡುತ್ತಾನ? ನಿನ್ನ ಮೊದಲು ಆಫ್ರಿಕಾದಲ್ಲಿ ಹಾಕಬೇಕು ಅಂತ ತಗೊಂಡು ಹೋಗಿ ಕಪ್ಪೆ ಆಗಿ ಹುಟ್ಟಿಸ್ಬಿಡುತ್ತಾನೆ. ಅಲ್ಲೋ, ಒಳ್ಳೆ ಬ್ರಾಹ್ಮಣ ಜನ್ಮ, ಅದರಲ್ಲೂ ಭಾರತ ಭೂಮಿಯಲ್ಲಿ ಕೊಟ್ಟಿದ್ದೆ. ಕೃತಾದಿಗಳಲ್ಲಿ ಕೃತಾದವು ಜನಾಹ ಕಲೌ ಇಚ್ಛಂತಿ ಸಂಭವಂ. ಕೃತಯುಗದಲ್ಲಿ ದೇವರಲ್ಲಿ ವರ ಕೇಳುವಾಗ ಇದೊಂದು ವರ ಎಷ್ಟ ಕೇಳ್ತಾರಂತೆ. ಏನು ಒಂದು ಸಲ ನಮ್ಮನ್ನ ಕಲಿಯುಗದಲ್ಲಿ ಹುಟ್ಟಿಸಯ್ಯ, ಹೇಗೆ ಸುಮ್ಮನೆ ನಂಬರ ಅಲ್ಲ, ಸಾಧನ ಮಾಡಿಕೊಳ್ಳೋ ತರ ಒಳ್ಳೆ ಒಂದು ನಾಮಸ್ಮರಣೆ ಮಾಡಿದ್ರೆ ಯಜ್ಞ ಮಾಡಿದ ಫಲ ಬರುತ್ತೆ, ಸುಗ್ಗಿ ಕಾಲ ಅಲ್ಲಿ ಹುಟ್ಟಿಸಯ್ಯ ಅಂತ ಕೇಳಿಕೊಳ್ತಾರೆ. ಮತ್ತೆ ನಾವು ಹೇಗಿದ್ದೇವೆ? ಕ್ಯಾಶುವಲ್ ಆಗಿ ಕಳೆದು ಬಿಡ್ತಾ ಇದ್ವಿ, ಏನೇನಿಲ್ಲ, ಸೀರಿಯಸ್ನೆಸ್. ಹ್ಯಾಪಿಯಾಗಿರೋದು ಏನೋ ಒಂದು ಗಂಟೆ ರಾಮ್ ರಾಮ್ ರೈಟ್, ನಿನಗೂ ನನಗೂ ಸಂಬಂಧ ಇಲ್ಲ. ಇವತ್ತು ಒಂದು ದಿವಸ ಒಂದು ಗಂಟೆ ಇದ್ದೇನೆ ಸಾಕು, ನಿನ್ನ ಅದೃಷ್ಟ ಅಂತ ದೇವರ ದರ್ಶನ ಕೊಟ್ಟು ಮುಂದಕ್ಕೆ ಹೋಗ್ತಾ ಇರ್ತೇವೆ ನಾವು. ಅಲ್ವ, ಅದನ್ನ ಹೇಳ್ತಾ ಇದ್ದೇನೆ ಈ ಸೇರಿಸಿ ಹೇಳಿದ್ ಯಾರಿಗೆ, ನಿಮಗಲ್ಲ ನನಗೂ ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ. ಇಲ್ಲಿ ಕೂತವರು ನಮ್ಮನ್ನ ಅಂತಾರೆ ಅಂತ ಹೇಳ್ಕೋಬೇಡಿ, ಮೊದಲು ನಮ್ಮನ್ನ ಅಂದುಕೊಂಡು ನಿಮ್ಮನ್ನು ಹೇಳ್ತಾ ಇರ್ತೇವೆ. ಯಾಕಂದ್ರೆ ಸತ್ಯ ಧ್ಯಾನರ ಶಿಷ್ಯರಾದಂತಹ ವಿದ್ಯಾಮಾನ್ಯರು ಅವರು ಯಾವಾಗ್ಲೂ ಹೇಳೋದಿದೆ, ಪ್ರವಚನ ಕೇಳಿದವರು ಮೋಕ್ಷಕ್ಕೆ ಹೋಗೋದು, ಹೇಳಿದವರು ಹೋಗೋದು ಕಷ್ಟ ಅಂತ. ಯಾಕೆ ಅಂದ್ರೆ ಕೇಳಿದವರು ಚೆನ್ನಾಗಿ ಕೇಳ್ತಾ ಇರ್ತಾರೆ, ನಮ್ ದೃಷ್ಟಿ ನಿನ್ನೇರಿರುತ್ತೆ, ನಿಮ್ ದೃಷ್ಟಿ ದೇಹನೇ ಆಗಿರುತ್ತೆ. ಅದಕ್ಕೆ ಯಾರು ಮೋಕ್ಷಕ್ಕೆ ಮೊದಲು ಹೋಗೋದು ಅಂದ್ರೆ ಕೇಳಿದವರು ಮೊದಲು ಹೋಗ್ತಾರೆ, ಹೇಳಿದವರು ಡೌಟ್ ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಹೇಳುತ್ತಾರೆ, ಅಧಿಕ ಅಧಿಕವಾದ ಜ್ಞಾನವಾಪೇಕ್ಷಿಸುತ್ತ ಬೋಧಕರ ಸಂಗದಲ್ಲಿ ಬೆರೆದು ನೀನು. ಹಾಗಾದ್ರೆ ಏನು ಬೇಡಬೇಕು ದೇವರಲ್ಲಿ ಅಂದ್ರೆ, ಅಧಿಕ ಅಧಿಕವಾದ ಅನುಭವದಿಂದ ಕೂಡಿದ ಜ್ಞಾನ. ಏನದು ಅನುಭವದಿಂದ ಕೂಡಿದ ಜ್ಞಾನ? ಕ್ಷೀರಗದ ರಸರೂಪಗಳು 354 ಬಾಯಿ ಪಾಠ ಗೊತ್ತು, ಹಾಲು ಕುಡಿಯೋ ಕಾಲಕ್ಕೆ ನೆನಪಾಗಲ್ಲ. ಇದನ್ನ ಅನುಷ್ಠಾನಕ್ಕಿಟ್ಟ ಜ್ಞಾನ ಅಂಬಲ್ಲ. ಹಾಗಾದರೆ ಯಾವ ಜ್ಞಾನ ಅನುಷ್ಠಾನಕ್ಕಿರುತ್ತೋ ಅಂತ ಜ್ಞಾನ ಬೇಕು. ಅದು ಬೇಕಾದರೆ ಅನುಷ್ಠಾನಕ್ಕಿಟ್ಟವರು ಕೊಡಬೇಕು. ಅನುಷ್ಠಾನಕ್ಕಿಟ್ಟವರು ಜ್ಞಾನ ಕೊಟ್ಟರೆ ಆ ಜ್ಞಾನ ಬಂದದ್ದು ನಮಗೂ ಅನುಷ್ಠಾನಕ್ಕೆ ಬರುತ್ತೆ. ಹೇಳುವವರೇ ಅನುಷ್ಠಾನ ಕೆಡದಿದ್ದರೆ ಕೇಳುವವರಿಗೂ ಅನುಷ್ಠಾನ ಇದ್ದದ್ದು ಹೋಗ್ಬಿಡುತ್ತೆ. ಅದೇ ಹೇಳ್ತಾ ಇದ್ದಾರೆ ಬೋಧಕರು ಅಂದ್ರೆ ಯಾರು? ಅನುಷ್ಠಾನಕ್ಕಿಟ್ಟು ಹೇಳುವವರು. ಅಧಿಕಾಧಿಕವಾದ ಜ್ಞಾನವಾಪೇಕ್ಷಿಸುತ್ತ ಬೋಧಕರ ಸಂಘದಲ್ಲಿ ಬೆರೆದು ನೀನು ಈ ತತ್ವಜ್ಞಾನವನ್ನ ಪಡೆಯಪ್ಪ. ಇದು ವಿಶೇಷವಾದ ಎಲ್ಲಾ ಉಪಾಸನೆಗಳಲ್ಲಿ ರಹಸ್ಯವಾದ ಉಪಾಸನೆ ದೇವತೆಗಳು ಮಾಡುವಂಥದ್ದು, ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಇದು ತಿಳ್ಕೊಂಡು ನಾವು ಮಾಡಬೇಕಾದ ಪ್ರಧಾನ ಸಾಧನೆ ಏನು ಅಂದರೆ, ನಮ್ಮ ಶರೀರದೊಳಗೆ 14 ಲೋಕಗಳನ್ನ ಆ 14 ಲೋಕಗಳು ಧಾರಣೆ ಮಾಡಿದ ವಿರಾಟ್ ರೂಪವನ್ನ ನಮ್ಮ ಶರೀರ ಸುತ್ತು ಚಿಂತನೆ ಮಾಡಿ ಪ್ರತಿಯೊಬ್ಬರು ನಮಗೆ ಕಾಣಿಸಿದ ಯಾವ ಸಜ್ಜನರಿದ್ದಾರೆ ಅವರಲ್ಲಿ ಈ ರೂಪವನ್ನೇ ಚಿಂತನೆ ಮಾಡಿ ಅವರೊಳಗೆ ಇರುವ ಭಗವಂತನನ್ನು ನೋಡಿ ಹೇಳುತ್ತಾರೆ, ಮೇದಿನಿ ಸುರಾರನ್ನು ಕರೆದು ಮನ್ನಿಸಿ ಪರಮ ಆದರದಿ ಅನ್ನೋದಕವ ಕೊಡಲು ಮೋದಮಯ ತಾನುಂಡು ಕೋಟ್ಯಾಧಿಕವಾದ ಸಾಧು ಯಜ್ಞದ ಫಲವು ತಂದು ಉಣಿಪ. ಊಟ ಹಾಕುವವರಿಗೂ ಈಗ ಚಿಂತನೆ ಇರಬೇಕು. ಏನು ಊಟ ಹಾಕದೇನೆ ಇದ್ದೀವ? ಒಂದು ವರ್ಷದಲ್ಲಿ ಅಪ್ಪನ ಶ್ರಾದ್ದವೋ ಅಮ್ಮನ ಶ್ರಾದ್ದವೋ ಅಥವಾ ಇನ್ಯಾವುದೋ ಯಾವುದೋ ಒಂದು ನೆಪದಿಂದ ಬ್ರಾಹ್ಮಣರನ್ನ ಮನೆ ಕಲಿತಾನೆ ಇದ್ದೀವ? ಹೌದಾ? ಮನೆಯಲ್ಲಾಗದಿದ್ರೆ ಮಠದಲ್ಲಾದರೂ ಹಾಕ್ತೇವ? ಇಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕ್ಬೇಕು ಅಂತ ಮನಸ್ಸು ಬರ್ತಾ ಇದೆಯಲ್ಲ, ಅನುಕೂಲ ಇದ್ದ ಕಡೆ ಹಾಕ್ಲಿ. ಹಾಕುವ ಕಾಲಕ್ಕೆ ಈ ಚಿಂತನೆ ಮಾಡಿ ಹಾಕಿದರೆ ಎಷ್ಟು ಫಲ? ಒಬ್ಬ ವ್ಯಕ್ತಿಗೆ ಊಟ ಹಾಕಿದರೆ 14 ಲೋಕಗಳನ್ನ ಚಿಂತನೆ ಮಾಡಿ ಚುಟುಕಾಗಿ, 14 ಲೋಕಗಳಿವೆ ಅಂದ್ರೆ ಸಾಕು ಒಂದು ಮಾತು, ವಿರಾಟ್ ರೂಪ ನಿಂತಿದೆ ಒಂದು ಮಾತು, ಒಂದು ತುತ್ತು ಅನ್ನ ಹಾಕಿದರೆ 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಊಟ ಹಾಕಿದ ಫಲ. ಒಬ್ಬರಿಗೆ ಊಟ ಹಾಕಿದರೆ ಅದೇ ಇಲ್ಲಪ್ಪ, ವರ್ಷಕ್ಕೆ 2 ಸಲ ಮಾಡ್ತೀವಿ ಅಷ್ಟೇ ಸಾಕ ಅಂದ್ರೆ ಏನು ದಿನಾಗೂ ನಮ್ಮ ಮನೆಯಲ್ಲಿ ಕೂಡುವ ಗಂಡ ಮಕ್ಕಳು ಬ್ರಾಹ್ಮಣರಲ್ವ, ಹೆಣ್ಣು ಮಕ್ಕಳು ಎಲ್ಲ ಕೂಡುತ್ತಾರೆ, ಅವರೆಲ್ಲರಿದೆ ಆ 14 ಲೋಕಗಳಿಲ್ಲವೋ? ಹೇಳ್ತಾರೆ, ಪ್ರತಿಯೊಂದು ಪ್ರಾಣಿಯ ದೇಹದ ಸುತ್ತು ಈ ರೂಪ ನಿಂತಿದೆ. ಇದನ್ನು ಯಾವಾಗ ಯಾವಾಗ ನೆನೆಯಬೇಕು ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ ನೆನೆಯಿರಿ ಅಂತ ಭಾಗವತ ಹೇಳ್ತಾ ಇದೆ. ಕ್ರಿಯಾವಸಾನೆ ಪ್ರಯತಃ ಸ್ಮರೇತ, ಕ್ರಿಯಾ ಆರಂಭದಲ್ಲಿ ಕ್ರಿಯಾ ಅವಸಾನದಲ್ಲಿ ಪ್ರಯತ್ನಪೂರ್ವಕವಾಗಿ ನೆನಪು ಮಾಡಿಕೊಳ್ಳಿ. ಈಗ ನೀವು ನೆನಪು ಮಾಡಿಕೊಳ್ಳಿ, ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರಾ, ಶುರು ಮಾಡಬೇಕು, ಏನು ಮಾಡ್ತೀರಾ? ಆಚಮ್ಯ, ಆದಮೇಲೆ ಪ್ರಾಣಾನಾಯಮ್ಯ, ಹೌದಾ? ಪ್ರಾಣಾಯಾಮ ಯಾವ ಮಂತ್ರವನ್ನು ಮಾಡ್ತೀರಾ? ಏನೇನ್ ಹೇಳ್ತೀರಾ? ಓಂ ಭೂ, ಓಂ ಭುವ, ಓಂ ಸ್ವಹ. ಏನದು ಭೂ? ಉಡುಪಿ ಕಡೆಯವರು ಮಧ್ಯ ಕೂತ್ರ ಕೇಳಿ, ಅವರು ಇದನ್ನೇ ಲೋಕನ್ಯಾಸ ಅಂತ ಮಾಡುತ್ತಾರೆ. ಎಲ್ಲಿ ಭೂ ಅಂದಾಗ ಎರಡು ಕೈಯಲ್ಲಿ ತರ್ತಾರೆ, ಭುವ ಸ್ವಹ ಮಹ ಜನ ತಪಃ ಸತ್ಯಂ ಅಂತ ಕೈ ಮುಗಿತಾರೆ. ಏನಾಯ್ತು ಈಗ ಅಂದರೆ, ನಾವು ಪ್ರತಿಯೊಂದು ಕರ್ಮ ಆರಂಭ ಮಾಡುವಾಗ ಪ್ರಾಣಾಯಾಮ ಅಂದ್ರೆ ಸಂಕ್ಷೇಪವಾಗಿ 14 ಲೋಕಗಳ ಚಿಂತನೆ. ಇದು ಗೊತ್ತಿಲ್ಲದೇನೆ ಪ್ರಾಣಾಯಾಮ ಮಾಡ್ತಾ ಇದ್ದೇವೆ, ವಿರಾಟ್ ರೂಪದ ಚಿಂತನೆ. ಆದಮೇಲೆ ಏನ್ ಹೇಳ್ತಾರೆ? ಸಂಧ್ಯಾ ವಂದನೆ ಮುಗೀತ, ಆದಿಯಲ್ಲಿ ಪ್ರಾಣಾಯಾಮ, ಮತ್ತು ಯಾವಾಗ ಪ್ರಾಣಾಯಾಮ? ಅರ್ಧಕಾಲಕ್ಕೆ ಪ್ರಾಣಾಯಾಮ, ಗಾಯತ್ರಿ ಮಂತ್ರಕ್ಕೆ ಪ್ರಾಣಾಯಾಮ ಮತ್ತು ಕೃಷ್ಣಾರ್ಪಣೆ ಬಿಟ್ಟ ಕಾಲಕ್ಕೆ ಮತ್ತು ಪ್ರಾಣಾಯಾಮ ಮಾಡಿ ಬಿಡಬೇಕು ಅಂದ್ರು. ಏನಾಯಿತು? ಆದಿಯಲ್ಲಿ ಅಂತ್ಯದಲ್ಲಿ ವಿರಾಡ್ ರೂಪದ ಸ್ಮರಣೆ ಮಾಡಿ ಕೃಷ್ಣಾರ್ಪಣೆ ಬಿಟ್ಟದ್ದು. ವಿರಾಡ್ ರೂಪ ಅಂತ ಗೊತ್ತಿಲ್ಲದೇನೆ ಭೂಹು ಭುವ ಸ್ವಹ ಅಂತೆ. ಏನದು ಭೂಹು ಭುವಹ ಸ್ವಹ ಅಂದ್ರೆ ವ್ಯಾಕೃತಿಗಳು ಅಂತ ತಿಳ್ಕೊಳ್ತೀರಾ? ಅಲ್ಲ, ಇಲ್ಲಿ ಒಂದದ್ದು ಭೂಹು ಭುವಹ ಸ್ವಹ ಅಂತಾದ ಮೇಲೆ ಜನಃ ತಪಃ ಸತ್ಯಂ ಅಂತ ಅಲ್ಲಿಗೆ ಹೋಗ್ತಾ ಇದೆ. ಜನೋಲೋಕ ಮಹಃ ಜನಃ ತಪಃ ಸತ್ಯಂ ತತ್ಸವಿತುರವರೇಣ್ಯಂ ವೈಕುಂಠವಾಸಿ. ಇಡೀ ಲೋಕ ವ್ಯಾಪಿಸಿದ್ದಾನೆ. ಈಗ ಸುಲಭ ಆಯ್ತಾ? ಹಾಗಾದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಭಾಗವತ ಹೇಳ್ತಾ ಇದೆ, ಕ್ರಿಯಾ ಅವಸಾನೆ ಪ್ರಯತಃ ಸ್ಮರೇತ. ಹಾಗಾದರೆ ವಿರಾಟ್ ರೂಪವನ್ನ ನೆನೆದು ನೆನೆದು ನಾವು ಚಿಂತನೆ ಮಾಡ್ತಾ ಬಂದ್ರೆ ಏನೇನು ಫಲ ಅಂದ್ರೆ ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿರುವ ಸಕಲ ಕಲ್ಮಶಗಳು ಕೊಚ್ಚಿ ಹೋಗ್ತಾ ಬರುತ್ತೆ. ಮನಸ್ಸು ದೇವರಲ್ಲಿ ಇಡಲಿಕ್ಕೆ ಯಾವ ಯಾವ ಅಡ್ಡಿ ಇದೆ ಕೊಚ್ಚಿ ಹೋಗ್ತಾ ಬರುತ್ತೆ. ಎರಡನೆಯದು ಭಗವಂತ ಬೇಗ ಅನುಗ್ರಹ ಮಾಡುತ್ತಾನೆ. ಮೂರನೆಯದು ಇದು ನೆನೆದು ನಾವು ಉಂಡರೂ ಇನ್ನೊಬ್ಬರಿಗೆ ಮನೆಯಲ್ಲಿದ್ದವರಿಗೂ ಊಟ ಹಾಕಿದರೂ 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಊಟ ಹಾಕಿದ ಫಲ. ಯಾಕೆ ಬಿಡಬೇಕು? ಅಲ್ಲ, ದೊಡ್ಡವರು ಹಾಕಿದ್ರೆ ಬರುತ್ತೆ, ನಮ್ಗೆ ಬರುತ್ತೋ ಇಲ್ಲೋ ಅಂದ್ರೆ, ನಾವು ರಾಯರು ಸೇವಾ ಮಾಡಿದ್ರೆ ನಮಗೂ ರಾಯರು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರಾ ಸ್ವಪ್ನದಲ್ಲಿ ಕಾಣಿಸಿ? ಮತ್ತೆ ಕೊಟ್ಟಾಗ ಇವು ಮಾತ್ರ ತಗೊಳ್ಳಲ್ಲ, ತಗೊಳ್ತಾರಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿ ಚಿಂತನೆ ಮಾಡಿದರೆ ಅಪರೂಪದ ಫಲ. ಈ ರೀತಿ ಚಿಂತನೆ ಮಾಡಿದವರೇ ಯಾದವಾರ್ಯರು, ಈ ರೀತಿ ಚಿಂತನೆ ಮಾಡಿದವರೇ ಗೋಪಾಲದಾಸರು. ಲಕ್ಷ ಬ್ರಾಹ್ಮಣರ ಭೋಜನ ಆಗಬೇಕು ಅಂತ ಒಬ್ಬ ಊಟಕ್ಕೆ ಕೊಟ್ಟರೆ ಇವರೊಬ್ಬರು ಊಟ ಮಾಡಿದರೆ ಲಕ್ಷ ಬ್ರಾಹ್ಮಣರ ಭೋಜನ ಫಲ ಬಂತವನಿಗೆ. ದಾಸರು ಕೇಳಿದ್ರು ಪಕ್ಕದಲ್ಲಿ, ಅಲ್ಲ ಸ್ವಾಮಿ, ನಿಮ್ಮ ಶರೀರದಲ್ಲಿ ಕೋಟ್ಯಂತರ ದೇವತೆಗಳಿದ್ದಾರಲ್ಲ, 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಅಂತ ನೀವು ಊಟ ಮಾಡಿದ್ದು, ಅಂತ ಕಾಲಕ್ಕೆ ಅವನಿಗೆ ಅಷ್ಟು ಫಲ ಬರಬೇಕಲ್ಲ ಅಂದ್ರೆ ಅವನ ಸಂಕಲ್ಪ ಲಕ್ಷ ಮಾತ್ರ, ಅದಕ್ಕೆ ಲಕ್ಷ ಬಂತು. ಬರೀ ಅನುಸಂಧಾನ ಅಲ್ಲ, ರಾಜರೇ ಕಡಿಸಿಕೊಟ್ಟದ್ದು. ಅವ ಹೊರಗೆ ನಿಂತು ಕೃಷ್ಣಾರ್ಪಣ ಅಂದರೆ ಒಳಗೆವರು ಓಂಕಾರ ಉಚ್ಚಾರ ಮಾಡಿದರೆ ಒಂದು ಓಂಕಾರ ಲಕ್ಷ ಕೇಳಿಸ್ತವನಿಗೆ, ಲಕ್ಷ ಓಂಕಾರ ಕೇಳಿಸ್ತು ಪ್ರಾಕ್ಟಿಕಲ್ಲಿ ಪ್ರತ್ಯಕ್ಷವಾಗಿ. ಮತ್ತೆ ಅವರು ಕೊಟ್ರೆ ಹೋಗುತ್ತೆ, ನಾವು ಕೊಟ್ರೆ ಹೋಗಲ್ವಾ? ಮತ್ತೆ ನಾವು ಮಾಡೋಣ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಮೌನವಾಗಿ ತಾನೊಬ್ಬನೇ ಉಂಡರೂ ದೇವತೆಗಳು ಪಂಕ್ತಿ ಪಂಕ್ತಿಯಲ್ಲಿ ಕೂತು ಸ್ವೀಕಾರ ಮಾಡುತ್ತಾರೆ ಅಂತ ಹೇಳ್ತಾರೆ. ಅದರಿಂದ ಇದನ್ನ ಆದರದಿಂದ ಚೆನ್ನಾಗಿ ಕೇಳಿ ಅನುಷ್ಠಾನ ಮಾಡಿ. ಮೇದಿನೀಶ್ವರರನ್ನು ಕರೆದು ಮನ್ನಿಸಿ ಪರಮ ಆದರದಿ ಅನ್ನೋದ ಕವ ಕೊಡಲು ಮೋದಾಮಯ ತಾನುಂಡು ಕೋಟ್ಯಾಧಿಕವಾದ ಸಾಧು ಯಜ್ಞದ ಫಲವು ತಂದು ಉಣಿಪ. ಭಗವಂತ ತಾನು ಸ್ವೀಕಾರ ಮಾಡಿ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಯಜ್ಞ ಮಾಡಿದ ಫಲ ಬರುತ್ತೆ. ಅದು ಈ ಕಲಿಯುಗದಲ್ಲಿ ಅಪರೂಪವಯ್ಯ, ಇಂಥ ಸಾಧನೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಕಲಿಯುಗ ಕರೆಕ್ಟ್ ಚೆನ್ನಾಗಿದೆ, ಸಾಧನೆ ಮಾಡಿಕೊಳ್ಳಿಕ್ಕೆ ಸುಗ್ಗಿ ಕಾಲ ಅದು ಚೆನ್ನಾಗಿದೆ, ಆದರೆ ಹತ್ತಿರ ಬಂದ ಜ್ಞಾನ ಅನುಷ್ಠಾನ ಇಡಲಿಕ್ಕೆ ಕಲಿ ಅಡ್ಡ ಬೀಳುತ್ತಾನಲ್ಲ. ಹತ್ತಿರ ಬಂದದ್ದನ್ನ ನಿರ್ಲಕ್ಷ್ಯದಿಂದ ಏನೋ ಹೇಳ್ತಾರಪ್ಪ, ನೆತ್ತ ನಾವು ಮಾಡೋ ಮಾಡ್ಕೊಂಡು ಹೋದ್ರೆ ಆಯ್ತು, ಈ ಹೊಸದೆಲ್ಲ ಕಟ್ಕೊಂಡು ನಮ್ ತಲೆಗೆ ಯಾಕಪ್ಪ ಅಂತ ಕಲಿ ಒಳಗೆ ತೋರಿ ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅವನ ಚೂರು ಬದಿಗಿಟ್ರೆ ನಾವು ಉದ್ಧಾರ ಆಗಿ ಬಿಡ್ತೇವೆ. ಇದರಲ್ಲಿ ಇದು ಹೆಂಗಸರಿಗೆ ಗಂಡಸರಿಗೆ ಅಂತ ವ್ಯತ್ಯಾಸ ಏನಿಲ್ಲ. ಇದು ಶೇಷದಾಸರು, ನಂತರ ಷೋಡಶೀಕಾರರು, ಅವರು ನಿತ್ಯ ಜೀವನ ಇಡೀ ಅನುಷ್ಠಾನ ಮಾಡಿದ ಉಪಾಸನೆ. ಇದು ಚುಟುಕಾದ ಉಪಾಸನೆ, ಸುಲಭವಾದ ಉಪಾಸನೆ. ಮಾಧವನಾರ್ಚನೆಗೆ ಭೂಸೂರೋತ್ತಮ ತಾನು ಅಧಿಷ್ಠಾನವೆಂದು ಗ್ರಹಿಸೋ ನೀನು ಹೇಳ್ತಾರೆ. ಬ್ರಾಹ್ಮಣರಲ್ಲಿ ಭಗವಂತ ನಿಂತಿರ್ತಾನೆ, ನಾನು
ಇಪ್ಪತ್ತು ಪ್ರತಿಮಾ ಇಟ್ಕೊಳ್ತೇನೆ, 40 ಸಾಲಿಗ್ರಾಮ ಇಟ್ಕೊಳ್ತೇನೆ, ಅಲ್ಲಿ ಪೂಜೆ ಮಾಡ್ತೇನೆ, ಬ್ರಾಹ್ಮಣ ಕಂಡ್ರೆ ಆಗಲ್ಲ ನನಗೆ ಅಂತ ಒಳಗನೆ ಇರ್ತಾರೆ. ಬ್ರಾಹ್ಮಣ ಕಂಡ್ರೆ ಆಗಲ್ಲ ಅಂತ ಕರಿ ಹೇಳದಿಷ್ಟೇ, ಅವರಲ್ಲಿ ಲೋಪಗಳು ನೋಡಬೇಡಿ, ಅವರಲ್ಲಿ ದೇವರನ್ನು ನೋಡಿ, ನೋಡಿ ಊಟ ಹಾಕಿಬಿಡಿ ಅಷ್ಟೇ ಸಾಕು. ಹಾಕುವವರಿಗೂ ಉಣ್ಣುವವರಿಗೂ ಅನುಸಂಧಾನ ಇದ್ರೆ ಅದ್ಭುತ, ಇಲ್ಲ ಹಾಕುವವರಿಗಾದ್ರೂ ಇದ್ರೆ ಭಗವಂತ ಕೊಟ್ಟೇ ಕೊಡ್ತಾನೆ. ಅದರಿಂದ ಮೇದಿನಿ ಮೇಲಿದ್ದ ಕ್ಷೇತ್ರ ಮೂರ್ತಿ ಬಿಟ್ಟು ಸಾಗರದಿ ಕ್ಷೇತ್ರವನ್ನು ಭಜಿಸಿದವಗೆ ಖೇದವಲ್ಲದೆ ಅವಗೆ ಮೂಡವಾಹಾದೇನು. ಮೇದಿನಿ ಅಂದ್ರೆ ಭೂಮಿ ಮೇಲಿರುವ ಒಳ್ಳೆ ಕ್ಷೇತ್ರ ಮೂರ್ತಿ ಬಿಟ್ಟು ಬರೇ ಕಲ್ಲು ಗುಡ್ಡ ಅದಕ್ಕೆ ನಮಸ್ಕಾರ ಮಾಡಿದ್ರೆ ಅವನಿಗೆ ಏನಾಗುತ್ತೆ? ಕಷ್ಟ ತಪ್ಪಿದೆ, ಸುಖ ಆಗಲ್ಲ. ಮೇದಿನಿ ಸುರರಲ್ಲಿ ವ್ಯಾಪ್ತನಾದ ಆದಿದೇವನ ತುತಿಸಿ ಷೋಡಶೋಪಚಾರ ಈ ದ್ವಾರದಲ್ಲಿ ಮಾಡುವುದು ಜ್ಞಾನದಿಂದ. ಬ್ರಾಹ್ಮಣರಲ್ಲಿ ನಿಂತ ಭಗವಂತನನ್ನ ನಾವು ಜ್ಞಾನದೃಷ್ಟಿಯಿಂದ ನೋಡುತ್ತಾ ಇಲ್ಲಿ ಭಗವಂತ ನಿಂತಿದ್ದಾನೆ. ಇವ ನಿಲ್ಲದಿದ್ದರೆ ಈ ಬ್ರಾಹ್ಮಣನ ಶರೀರ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಬಿದ್ದೇ ಹೋಗುತ್ತೆ. ಸ್ವಾಮಿ ಇದ್ದೇ ಇದ್ದಾನೆ ಅಂತ ದೃಢವಾಗಿ ನಂಬಿ ಅವರಿಗೆ ಏನು ಷೋಡಶೋಪಚಾರ ಪೂಜಾ ಮಾಡಬೇಕು ದೇವರಿಗೆ ಇಲ್ಲಿ ಮಾಡಿಬಿಡಿ ಎಂದರು. ಇದು ಮಾಡಿದವರೇ ನಮ್ಮ ಜಮಖಂಡಿ ವಾದಿರಾಜಾಚಾರ್ಯರು. ಬಳ್ಳಾರಿಗೆ ನೀವು ಹೋದ್ರೆ ಜಮಖಂಡಿ ಆಚಾರ್ಯರ ಮನೆ ಇದೆ, ಅಲ್ಲಿ ಅವರು ಪೂಜಾ ಮಾಡಿದ ಪ್ರತಿಮೆಗಳು ರಾಶಿ, ಸಾಲಿಗ್ರಾಮಗಳು ರಾಶಿ. ಅಲ್ಲಿ ಪ್ರಾಣದೇವರ ಮೂರ್ತಿ ಇದೆ, ವೀಣಾಪಾಣಿ ಪ್ರಾಣದೇವರು, ವೀಣೆ ಹಿಡ್ಕೊಂಡು ಕೂತಿರುವಂತದ್ದು. ಇಷ್ಟು ಎತ್ತರ ಇಷ್ಟಗಲ ಹಾಲುಗಲ್ಲಿನ ಪ್ರಾಣದೇವರು. ಆ ಪ್ರಾಣದೇವರನ್ನ ಸರಪಳಿಯಿಂದ ಎದೆಗೆ ಹಾಕೊಂಡು ಹೋಗ್ತಾ ಇದ್ರಂತವರು. ಮಗುವಿನಂತೆ ಟ್ರೈನ್ ನಲ್ಲಿ ಹೋದ್ರೆ ಆ ದೇವರಿಗೂ ಟಿಕೆಟ್ ತೆಗಿಬೇಕು. ಯಾಕ್ರೆ ನೀ ಪಕ್ಕಕ್ಕೆ ಇಟ್ಕೊಂಡು ಹೋಗ್ರಿ ಅಂದ್ರೆ ನಿಂಗೆ ಯಾಕಪ್ಪ ಟಿಕೆಟ್ ಕೊಡು ಅಂತ ಟಿಕೆಟ್ ತಗೊಂಡು ಹೋಗ್ತಾ ಇದ್ರಂತೆ. ಅಲ್ಲ ದೊಡ್ಡವರು ಅನುಸಂಧಾನ ನಮ್ಗೆ ಅರ್ಥ ಆಗ್ಲಿಕ್ಕೆ ನಮ್ಗೆ ಯಾವ ಜನ್ಮನೂ ಸಾಕಾಗಲ್ಲ, ಅದು ಬಿಡೋಣ. ಅವರ ಮನೆಗೆ ಅವರ ಪೂಜಾ ಅಂದ್ರೆ 4 ಗಂಟೆ ಆಗ್ಬೇಕು ಅಂದ್ರೆ ಅಷ್ಟೋ ಸಾಲಿಗ್ರಾಮ ಪ್ರತಿಮಾ ಎಲ್ಲ ವಿಶೇಷ ಪೂಜಾ ಮಾಡಬೇಕು. ಸುಧಾದಿ ಗ್ರಂಥಗಳ ಅಧ್ಯಯನ ಮಾಡಿ ಅದ್ಭುತವಾದ ವ್ಯಾಖ್ಯಾನ ಬರೆದಂತವರು ಅವರೆಲ್ಲ ಮಹಾನುಭಾವರು. ಸರಿ, ಒಂದು ದಿವಸ ದಾಸರು ಬಂದಿದ್ದಾರೆ, ಒಳ್ಳೆ ಅನುಷ್ಠಾನವಂತರು, ದೂರದಿಂದ ಬಂದಿದ್ದಾರೆ, ನಡೆದು ಬಂದಿದ್ದಾರೆ, ಸುಸ್ತಾಗಿ ಕೂತಿದ್ದಾರೆ ಮುಂದೆ. ಇನ್ನ ಇವರು ಘಂಟಾ ಬಾರಿಸಿ ಓಂಕಾರ ದೇವರ ಪೆಟ್ಟಿಗೆ ಉಸ್ತಾ ಇದ್ದಾರೆ. ಅವರು ಸುಸ್ತಾಗಿ ಕೂತಿದ್ದಾರೆ, ನೋಡಿದ್ರಂತೆ ಅವರ ಕಡೆ. ಆಯ್ತು ದಾಸರೇ, ಇಲ್ಲ ನಿಮ್ ಪೂಜೆ ಆಗ್ಲಿ, ಆದ್ಮೇಲೆ ತಾನೆ ಹಸಿರನ ಮಲಗಿರ್ತೇನೆ ಅಂದ್ರು. ಇವರೇನು ಮಾತಾಡ್ಲಿಲ್ಲ, ದೇವರ ಪೆಟ್ಟಿಗೆ ತೆಗೆದದ್ದು ಒಂದು ಸಾಲಿಗ್ರಾಮ ನೋಡಬಹುದು, ಇಷ್ಟು ಸಾಲಿಗ್ರಾಮ ಇದೆ. ಒಂದು ಸಾಲಗ್ರಾಮ ತೆಗೆದದ್ದು 10 ನಿಮಿಷದಲ್ಲಿ ಅಭಿಷೇಕ ಪೂಜಾ ಎಲ್ಲ ಮುಗಿಸಿ, ವೈಶ್ವದೇವ 10 ನಿಮಿಷದಲ್ಲಿ ಮುಗಿಸಿ ಹೊರಗೆ ಬಂದದ್ದೆ. ದೇವರ ಪೆಟ್ಟಿಗೆ ಹೇಗೆ ತೆಗೆದದ್ದು ಕಟ್ಟಿದ್ದೆ ನೋಡ್ತಾ ಇದ್ದಾರೆ ದಾಸರು. ಏನಿವತ್ತು ಪೂಜೆ ಹೀಗೆ? ಅಲ್ಲಿ ಮಾಡಲ್ಲ, ನಿಮ್ಮಲ್ಲಿ ಮಾಡುತ್ತೇನೆ ಅಂತ ಬಂದು ಅವರಿಗೆ ವಿಶೇಷ ತಾವೇ ಮಡಿಯಲ್ಲಿ ಸ್ನಾನಕ್ಕೆ ಹಾಕಿ ಅವರಿಗೆ ಗಂಧ ಹಚ್ಚಿ ಅವರಿಗೆಲ್ಲ ವಿಶೇಷವಾಗಿ ನೋಡಿ ಇಲ್ಲಿದ್ದಾನೆ ಸ್ವಾಮಿ, ಅವನೇ ಇಲ್ಲಿದ್ದಾನಲ್ಲ, ಇಲ್ಲಿ ಪ್ರತ್ಯಕ್ಷ ಪೂಜಾ ಮಾಡುತ್ತೇನೆ ಅಂತ ಆದರ ಉಪಚಾರ ಮಾಡಿ ಅಲ್ಲಿ ಅವರು ಊಟ ಮಾಡುವ ಕಾಲಕ್ಕೆ ದೇವರ ವಿಶೇಷ ಪಾರಾಯಣ ಮಾಡಿದ್ರು. ನೈವೇದ್ಯ ಕಾಲಕ್ಕೆ ಪಾರಾಯಣ ಮಾಡಬೇಕಾಗಿದ್ದು ಊಟದ ಕಾಲಕ್ಕೆ ಮಾಡಿ ಮುಗಿಸಿದರು. ಕೊನೆಗೆ ಎಲ್ಲ ಮುಗಿದ ಮೇಲೆ ಸಾಷ್ಟಾಂಗ ನಮಸ್ಕಾರ, ಷೋಡಶೋಪಚಾರ ಪೂಜಾದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ನಿನಗರ್ಪಿತ ಅಂದ್ರು. ಇದು ಮಾಡಬೇಕಾಗಿತ್ತು. ನಾವು ಅದಕ್ಕೆ ಹೇಳ್ತಾ ಇದ್ದಾರೆ, ಮೇದಿನಿ ಸುರರಲ್ಲಿ ವ್ಯಾಪ್ತನಾದ ಆದಿದೇವನ ತುತಿಸಿ ಷೋಡಶೋಪಚಾರ ಈ ದ್ವಾರದಲ್ಲಿ ಮಾಡುವುದು ಜ್ಞಾನದಿಂದ. ವೈದರ್ಭಿರಮಣ ಗುರು ವಿಜಯ ವಿಠಲರೇಯನ ಸಾಧಿಸು ಈ ಪರಿಯಿಂದ ತಿಳಿದು ನೀನು.
ಈ ರೀತಿ ತಿಳಿಯಪ್ಪ, ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಸರಿ, ಇಷ್ಟು ಹೇಳಿದ್ರಿ, ಒಳಗಿನ ರಹಸ್ಯವೇ ಹೇಳಿಲ್ಲ ಅಂದ್ರೆ ಶುರು ಮಾಡುತ್ತಾ ಇದ್ದಾರೆ. ಮೇಲಭಾಗದಲ್ಲಿ ಶಿರಸ್ಸಿನಲ್ಲಿಗೆ ದ್ವಿದಶಾಂಗುಲಿ ಮೇಲೆ ದ್ವಿದಶ ದಳಯುಕ್ತ. ಶಿರಸ್ಸಿನಲ್ಲಿಗೆ ಮೇಲಭಾಗದಲ್ಲಿ, ತಲೆಗೆ ಮೇಲ್ಭಾಗ ಎಷ್ಟು? ದ್ವಿದಶ ಅಂಗುಲಿ. ಅಂಗುಲಿ ಅಂದ್ರೆ ಬೆರಳು, ನಾಲ್ಕು ಬೆರಳು, ಇನ್ನೊಂದು ನಾಲ್ಕು ಎಂಟಾಯಿತು, ಇನ್ನೊಂದು ನಾಲ್ಕು ಹನ್ನೆರಡು. ತಲೆಯ ಮೇಲೆ ಹನ್ನೆರಡು ಬೆರಳು ಉಳಿದ ಉತ್ತಮ ಅಂಗದಿ ಏನಿದೆ ಅಲ್ಲಿ ಹೇಳ್ತಾರೆ. ದ್ವಿದಶ ದಳಯುಕ್ತ, ಹತ್ತು ಎರಡು, ಹನ್ನೆರಡು ದಳದಿಂದ ಕೂಡಿದ ಕಮಲ ಇದೆ. ಕೀಲಾಲಜ ಉಂಟು ಚಂದ್ರ ಪ್ರಕಾಶದಂತೆ, ಮೂಲ ರೂಪನಾದ ವಾಸುದೇವ. ಆ ಹನ್ನೆರಡು ಗಳ ಕಮಲದಲ್ಲಿ ಮೂಲ ರೂಪಿಯಾಗಿರ್ತಕ್ಕಂತಹ ವಾಸುದೇವ ಮೂರ್ತಿ ನಿಂತಿದ್ದಾನೆ. ಆ ಕಮಲ ಹೇಗಿದೆ? ಚಂದ್ರನಂತೆ ಬೆಳಗ್ತಾ ಇದೆ, ನೋಡೋ ಕಣ್ಣಿದ್ರೆ ನೋಡಿ ಅಂದರು. ನಂತರ ಹೇಳ್ತಾರೆ, ಆಲಯವೆನಿಪದು ಮುಕ್ತ ಮುಕ್ತರಿಂದ ವಾಲಗೊಳುತ್ತಿಪ್ಪ ಸರ್ವ ಸಾಕ್ಷಿಯಾಗಿ. ಮುಕ್ತ ಮುಕ್ತರು ಸೇವಾ ಮಾಡ್ತಾ ಇದ್ದಾರೆ, ನಮ್ಮ ತಲೆ ಮೇಲೆ ದೇವರು ಕೂತಿದ್ದಾರೆ, ಆ ಭಗವಂತನನ್ನ ಚಿಂತನೆ ಮಾಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಇಷ್ಟು ಹೇಳಿದ ಕೂಡಲೇ ಏನೋಪ್ಪ, ನಮ್ ತಲೆ ಮೇಲೆ ವಾಸುದೇವ ನಿಂತಿದ್ದಾನಂತೆ, ಮುಕ್ತ ಮುಕ್ತರು ಇದ್ದಾರಂತೆ, ಏನೋ ಗೊಳ್ಳೆ ಹೇಳ್ತಾ ಇದಾರಪ್ಪ, ಕೇಳೋಣ ಕೇಳೋಣ ಸಾಕು, ಏನೋ ಬಂದ್ವಿ ಒಂದು ಗಂಟೆ ಕೇಳ್ಬಿಟ್ಟು ಹೋದ್ರೆ ಆಯ್ತು, ಸುಮ್ಮನೆ ಇವೆಲ್ಲ ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರೆ. ಬಾಲ ಮಾತಿಯ ಬಿಟ್ಟು ಆಟ ಆಡ್ತಾ ತಿಳಿಬೇಡಿ, ಚೆನ್ನಾಗಿ ನೋಡಿ. ಬಾಲಮತಿಯ ಬಿಟ್ಟು ಗುರುಮುಖದಿಂದ ತಿಳಿದು ಕಾಲ ಕಾಲಕ್ಕೆ ತಿಳಿ ಸ್ವಪರ ದೇಹದಲ್ಲಿ. ಗುರುಗಳಿಂದ ತಿಳಿಬೇಕಪ್ಪ, ಸುಮ್ಮನೆ ಅಲ್ಲ ಇದು. ಗುರುಮುಖದಿಂದ ತಿಳಿದಾಗ ಏನಾಗುತ್ತೆ ಅಂದ್ರೆ, ಇದು ಒಳಗೆ ಹದಿನಾಲ್ಕು ಲೋಕಗಳ ಚಿಂತನೆ ಮಾಡ್ತಾ ಬಂದ್ರೆ ಧಾರಣ ಅಂತಾರೆ. ಇದನ್ನ ಬಿಟ್ಟು ಬಿಟ್ಟು ಭಗವಂತ ಚಿಂತನೆ ಮಾಡ್ತಾ ಏಕತ್ರ ಕೂತಿರಬೇಕು, ಆಗತ್ತಾ ನಮಗೆ? ಆಗಲ್ಲ, ಓಡ್ತಾ ಇರ್ತೇವೆ. ಅದಕ್ಕೆ ಚುಟುಕಾದ ಉಪಾಯ ತಿಳಿಸಿಕೊಟ್ರು. ಒಟ್ಟಾರೆ ಆತನ ನೆನಪಾಗಬೇಕು, ವಿರಾಟ್ ರೂಪಿಯ ನೆನಪಾಗಬೇಕು, ಹದಿನಾಲ್ಕು ಲೋಕಗಳ ನೆನಪಾಗಬೇಕು. ಅದು ನಿನ್ನೊಳಗೆ ನೆನಪಾಗಬೇಕು ಅಂತ ನಿಯಮ ಬೇಡ. ನೀನು ದೇವರ ಮನೆಯಿಂದ ಹೊರಗೆ ಎದ್ದು ಬಂದಾಗ್ಲಿಂದ ಎಷ್ಟು ಜನ ಕಾಣುತ್ತಾರೋ ಅಲ್ಲೆಲ್ಲ ಇದ್ದಾನ ಆತನೇ, ಪ್ರತಿಯೊಬ್ಬರಲ್ಲಿ ಆತನ ನೆನೆದು ಬಿಡು. ಅವಾಗೆ ಕಾಣಿಸಿದ್ದು ಆಯಿತು, ಎಲ್ಲರೂ ನಮ್ಮ ಕೆಲಸ ನಡೆದದ್ದು ಆಯಿತು, ಆತನ ರೂಪ ನೆನೆದದ್ದು ಆಯಿತು. ಅಲ್ಲಪ್ಪ, ಪ್ರತಿಯೊಬ್ಬರಲ್ಲಿ ತಲೆ ಮೇಲೆ ಇಷ್ಟು, ಕೈಯಲ್ಲಿ ಇಷ್ಟು, ಕಾಲಲ್ಲಿ ಇಷ್ಟು, ಇಷ್ಟೆಲ್ಲ ನೆನಬೇಕಾದ್ರೆ ಟೈಮ್ ಇರ್ ಸಾಕಾಗತ್ತೆ. ಇಲ್ಲ, ಚುಟುಕ ಆಗಿ ಇಲ್ಲಿ ಹದಿನಾಲ್ಕು ಲೋಕಗಳು ವಿರಾಟ್ ರೂಪ ಇದೆ. ಎಷ್ಟೊತ್ತಾಯ್ತು? ಒಂದೇ ಸೆಕೆಂಡ್ ಆಯಿತು. ಆ ದೇವರಿಗೆ ನಮಃ. ಆ ವಿರಾಟ್ ರೂಪಿ ಹೇಗಿರ್ತಾನೆ? ಎದುರು ವ್ಯಕ್ತಿ ಹೇಗಿದ್ದಾನೋ ಹಾಗೆ ಇರ್ತಾನೆ. ಆ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟಿದ್ದಾನೆ. ಅದೇ ಮುಖ ನೋಡಿಕೋಬೇಕಾ? ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಿಮ್ಮ ಸುತ್ತು ಇರುವ ವಿರಾಟ್ ರೂಪ ಯಾವ ಆಕಾರದಲ್ಲಿದ್ದಾನೋ ಗೊತ್ತೇ ಆಗ್ಬಿಡುತ್ತೆ. ಇಷ್ಟು ದಿವಸ ನಾನು ನಾನು ಅಂತ ನೋಡಿದ್ದಾಯ್ತು, ನಾನಲ್ಲದ ದೇಹ ಅನ್ನ. ಈಗ ಬೇಡಪ್ಪ, ಈಗ ಆದ್ರೂ ನೋಡೋಣ. ನೋಡೋದಂತೂ ಬಿಡೋದು ಬೇಡ, ನೋಡೋದು ಬಿಡೋದು ಬೇಡ. ಸ್ವಲ್ಪ ದೊಡ್ಡ ಕನ್ನಡಿ ತಗೊಳ್ಳೋಣ, ತಗೊಂಡು ಚೆನ್ನಾಗಿ ನೋಡೋಣ, ಆ ಸ್ವಾಮಿಯನ್ನ ನೋಡೋಣ ಆಕಾರದಲ್ಲಿ. ಈ ಹತ್ತು ನಿಮಿಷ ಅಲ್ಲ, ಅರ್ಧ ಗಂಟೆ ಹಿಕ್ಕಿದ್ದು, ಈ ಸಲ ಒಂದು ಮುಕ್ಕಾಲು ಗಂಟೆ ಹಿಕ್ಕೋಣ, ಆ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೇನೆಂತ ಹಿಕ್ಕೋಣ. ನಾ ಸುಮ್ಮನೆ ಹೇಳ್ತಾ ಇಲ್ಲ, ದಾಸರಾಯರು ಹೇಳಿದ್ದು, ಜಗನ್ನಾಥ ದಾಸರು ಹೇಳಿದ್ರು, ಶ್ರೀರಮಣ ನರಮನೆಯ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಸ್ಪಶ್ರುಗಳು. ಮೀಸೆ ಕತ್ತರಿಸ್ತಿರಲ್ಲ, ಆ ಕತ್ತರಿಸುವ ಕಾಲಕ್ಕೆ ದಿನ ನನ್ ಮೀಸೆ ಅಂತ ಕತ್ತರಿಸಿದ್ದಾಯ್ತು. ಪಾಪಕ್ಕೆ ದಿನಾಗ್ಲೂ ನನ್ ಮೀಸೆ ನನ್ ಮೀಸೆ ಅಂತ ಕತ್ತರಿಸೋಕೆ ಎರಡು ತಪ್ಪು. ಒಂದು, ದೇಹ ಅಲ್ಲದ ನಾನು ನಾನೇ ದೇಹ ಅನ್ನೋದು ಒಂದು ತಪ್ಪು. ಇನ್ನು ನನಗೆ ಮೀಸೆ ಇದೆ, ಇದೇ ಮೀಸೆ ಎಂದು ಅಂತ ಕತ್ತರಿಸೋಕೆ ಎರಡು ಪಾಪ ಬಂತು. ಅದು ಬಿಡಿಸೋದಕ್ಕೆ ಇದು ನಾನಲ್ಲ, ಭಗವಂತನ ಶರೀರ ವಿಶೇಷವಾದ ಆಲಯ ದೇವರ ವಿಶೇಷವಾದ ತೋರಣವಯ್ಯ ಸರಿ ಮಾಡ್ತಾ ಇದ್ದೇನೆ, ಪುಣ್ಯವೂ ಬಂತು ಮೀಸಲೂ ಸರಿ ಆಯ್ತಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಡೋ ಕೆಲಸ ಮಾಡೋಣ, ಯಾವುದು ಬಿಡೋದು ಬೇಡ, ಚೂರು ದೇವರನ್ನ ಸೇರಿಸಿ ಸರಿಯಾಗಿ ಮಾಡಿದ್ರಾಯ್ತಲ್ಲ. ನಮ್ಮಲ್ಲಿ ಏನಂದ್ರೆ ಗೊತ್ತಿರುತ್ತೆ, ಮಾಡೋ ಕಾಲಕ್ಕೆ ಆಲಸ್ಯ ಬಂದ್ಬಿಡುತ್ತೆ, ಏನ್ ಮಾಡೋಣಪ್ಪ ಇದನ್ನ ಅಂತ. ಅದು ಬಿಟ್ರೆ ನಮ್ಮಷ್ಟು ಜೆಂಟಲ್ಮನ್ ಯಾವ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಕುಳ ಜನರಿಗೆ ಕುರುಹು ಕಾಣಿಸದಲೆ ವ್ಯಾಳೆ ವ್ಯಾಳೆಗೆ ಪರಮ ಭಕುತಿಯಿಂದ. ಅಂದ್ರೆ ಇದು ಶುರು ಮಾಡಿದ ಕೂಡಲೇ ಒಂದು ವೇಳೆ ಹೇಳಿದ ಮೇಲೆ ಏನೋಪ್ಪ ಆಚಾರ ಕಷ್ಟಪಟ್ಟು ಹೇಳ್ತಾ ಇದ್ದಾರೆ, ಅವರು ಗಂಟ್ಲು ಹರ್ಕೊಂಡಿದ್ದಕ್ಕಾದ್ರೂ ಚೂರು ಮಾಡಿಬಿಡೋಣ, ಹೋಗ್ಲಿ ಬಿಡಿ ಅಂತೇಳಿ ಅಥವಾ ಆಸಕ್ತಿಯಿಂದ ಶುರು ಮಾಡಿದರೆ ಹೆಗ್ಗಣ ಬಂದೇ ಬರುತ್ತೆ. ಆಹಾರ ಪದಾರ್ಥ ಎಲ್ಲಿರುತ್ತೋ ಅಲ್ಲಿ ಹೆಗ್ಗಣ ಬಂದೇ ಬರುತ್ತೆ. ನಿಮ್ಮ ಸಾಧನೆ ಎಂಬ ಆಹಾರ ಶುರುವಾದ ಕೂಡಲೇ ಹೆಗ್ಗಣ ಬರುತ್ತೆ. ಏನಂತ, ನಾ ಮಾಡ್ತಾ ಇದ್ದೇನೆ, ಇವನು ಮಾಡ್ತಾ ಇಲ್ಲ. ಪಕ್ಕದಲ್ಲಿ ಕೂತವರು ಪಾಪ ಅವ್ರ ಪಾಡಿದವರು ಇರ್ತಾರೆ, ಅವ್ರು ನೋಡಿದ ಕೂಡಲೇ ನಾ ಮಾಡಿದೆ ಇವನು ಇಲ್ಲ ಅಂತ ಶುರುವಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು, ಪಕ್ಕದಲ್ಲಿ ಒಗ್ಗರಣೆ ಕೊಡೋರು ಇರ್ತಾರೆ, ನಾವು ಸುಮ್ಮನೆ ಇರ್ತೀವ, ಮಾಡಿದ್ದು ಹೀಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೋಗ್ಲಿ ಬಿಡಿ ಸುಮ್ಮನೆ ಎಲ್ಲ ಒಣ ಇವೆಲ್ಲ ಮಾಡ್ತಾ ಇದ್ದೀರಾ ಅಂತ ಒಗ್ಗರಣೆ ಕೊಟ್ಟುಕೊಳ್ಳಿ. ಮಾಡೋರು ಬಸ್ ಅಂತಾಗಿ ಬಿಟ್ಟೇ ಬಿಡ್ತಾರೆ. ಅದು ಕ್ರೂರ ಜನರು ಅಂದ್ರೆ ಇದ್ದದ್ದನ್ನ ಹಾಳು ಮಾಡು, ಒಗ್ಗರಣೆ ಕೊಡುವವರು ಇದ್ದಾರಲ್ಲ ಅವರಿಗೆ ತೋರಬೇಡಿ ಅಂತ ಹೇಳ್ತಾರೆ. ಕುಳ ಜನರಿಗೆ ಕುರುಹು ಕಾಣಿಸದಲೆ ವ್ಯಾಳೆ ವ್ಯಾಳೆಗೆ ಪರಮ ಭಕುತಿಯಿಂದ. ಶಿಲಾಮೂರ್ತಿಯ ಧೇನಿಸಿ ನೀನಿತ್ತ ಸ್ಥೂಲ ರಸವನ್ನು ಸ್ವೀಕರಿಸು ಎಂದು ಅವರಲ್ಲಿ ನಿಂತ ಭಗವಂತನ ಪ್ರಾರ್ಥನೆ ಮಾಡುತ್ತಾ, ಸ್ವಾಮಿ ಇದು ಸ್ಥೂಲ ರಸ, ಅನ್ನ ಹಾಲು ಎಲ್ಲ ಕೊಡ್ತಾ ಇದ್ದೇನೆ, ಇದರಲ್ಲಿ ನಿನ್ನ ರೂಪಗಳಿವೆ, ನೀನು ಸ್ವೀಕಾರ ಮಾಡಯ್ಯ. ಇದು ಕೂಡ ನಾ ಕೊಡೋದಲ್ಲ, ನೀ ಕೊಟ್ಟದ್ದು ನಿನಗರ್ಪಿತ ಹರಿಯೇ ಅಂತ ನಾವು ಬೇಡಿಕೊಂಡ್ರೆ ಹೇಗೆ ಬೇಡಿಕೊಳ್ಬೇಕು? ಲೋಲ ಮಾನಸಿನಿಂದ ಬೇಡಿಕೊಳ್ಳಲು ಹರಿ ವಾಲಗ ಸಹವಾಗಿ ಪ್ರೀತನಾಗಿ. ತನ್ನ ಎಲ್ಲಾ ದೇವತೆಗಳ ಸಹಿತ ಪ್ರೀತನಾಗ್ತಾನೆ ಭಗವಂತ. ಏನು ಮಾಡುತ್ತಾನೆ? ಆಲಸವಿಲ್ಲದಲೆ ತೃಣ ಮೇರು ಮಾಡಿ ತನ್ನ ಆಲಯದಲ್ಲಿ ವಾಸ ಮಾಡಿಸುವನು. ನಾವು ಕೊಟ್ಟದ್ದೆಷ್ಟು ದೇವರ ಮುಂದೆ ನೈವೇದ್ಯಕ್ಕೆ ಸ್ವಲ್ಪ ಇಡ್ತೇವೆ, ಆದಷ್ಟು ಸ್ವಲ್ಪ ಇಡಬೇಕು ಅಂತ ತಿಂದು ಬಿಟ್ರೆ ಅದಕ್ಕೆ ಸೇರ್ತಾ ಇಡಿ ಇಲ್ಲಿ ಅಂತ ಹಸ್ತೋದಕ ಅಂತ ಕೊಡ್ತಾ ಇರ್ತೇವೆ ರಾಯರ ಮುಂದೆ. ನಾಲ್ಕು ಜನ ಐದು ಜನ ಇಡ್ತೇವೆ, ಎಷ್ಟಿರುತ್ತೆ ಇಷ್ಟೇನಾ? ಅದು ಕೂಡ ಇರಲ್ಲ, ಚೂರು ಕಡಿಮೆ. ಅದರಲ್ಲೇ ತೋವೆ ಸಾರು ಎಲ್ಲಾ ಕಲಸಿ ನಾವು ತಿನ್ಲಿಕ್ಕಾಗುತ್ತಾ? ಆಗಲ್ಲ. ಆದರೆ ಪಾಯಸ ಸಾರು ಹುಳಿ ಎಲ್ಲ ಹಾಕಿ ಕಲಸಿ ನಾಲ್ಕು ಮುದ್ದೆ ಮಾಡಿಟ್ಬಿಟ್ರೆ ಹಸ್ತೋದಕ ಯತಿಗಳಿಗೆ, ಅದವ್ರಿಗೆ ಬೇಕಾ? ಅದರ ರುಚಿ ಇರುತ್ತಾ? ಮೊದಲೇ ತೆಗೆದು ಬಿಡುತ್ತೇವೆ. ತೆಗೆದಿಟ್ಟು ನಾವು ನೈವೇದ್ಯ ಮಾಡೋ ಕಾಲಕ್ಕೆ ಆ ನಾಲ್ಕು ಅಗಳು ಅಕ್ಷತೆ ಆಗಿರುತ್ತೆ, ಒಣಗೋಗಿರುತ್ತೆ. ಅದನ್ನೇ ಅವ್ರು ತಗೋಬೇಕು. ಆದರೆ ತಗೊಂತಾರಂತೆ. ಯಾಕಪ್ಪ ಅಂದ್ರೆ ಕರುಣೆಯಿಂದ ತಗೊಂತಾರೆ. ಸಾಕಪ್ಪ ಕೊಟ್ಟಿದೆಯಲ್ಲೋ ತಾನ್ ತಗೊಳ್ತಾರೆ. ಅದಕ್ಕೆ ಭಗವಂತ ಹತ್ರ ನಮ್ ಬೇಕಾಗಿದ್ದೇನು ಅಂದ್ರೆ ಭಕ್ತಿಯನ್ನ ಕೊಡಬೇಕು. ಇಷ್ಟು ನಾವು ಹೇಳ್ತಾ ಇದ್ದೇವೆ. ಹೇಳನ ಬುದ್ಧಿಯಿಂದ ಇದನ್ನು ತಿಳಿಯದಲೆ, ಈ ವಿಶೇಷವಾದ ಚಿಂತನೆ ಜ್ಞಾನಿಗಳೆಲ್ಲ ಮಾಡಿದ್ದು, ಇದನ್ನ ತಿಳ್ಕೊಳ್ಳದೆ ಸಾಲು ಕೋಟಿಗೆ ಅನ್ನ ವಿತ್ತನೆಂದು. ಏನು ಬೇಕಾದ ಅನ್ನದಾನ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಬಾಲಮತಿಗನು ಬರಿದೆ ಅಹಂಕಾರದಿಂದ ಪ್ರಲಾಪಿಸಿದರೆ ಹರಿ ತುಷ್ಟನಾಹನೆ. ವ್ಯಾಳ ವ್ಯಾಘ್ರ ನಾಮ ಗುರು ವಿಜಯ ವಿಠಲರೇಯನ ಲೀಲೆ ಇನಿತೆಂದು ಸ್ಮರಿಸಿ ಬದುಕೋ. ಈ ರೀತಿಯಲ್ಲಿ ಚುಟುಕಾದ ಉಪಾಸನೆ ಸುಲಭವಾದ್ದು. ನೀವೆಲ್ಲ ಪಳಗಿದ್ದೀರಾ, ಚೆನ್ನಾಗಿ ಒಳ್ಳೆ ಸಾಧನಾ ಮಾರ್ಗದಲ್ಲಿ ಮುಂದಾಗಿದ್ದೀರಾ. ಇದನ್ನು ತಗೊಂಡ್ರೆ ಅಂತೂ ನಿಮಗೆ ಅದ್ಭುತವಾದ ಸಾಧನೆ. ಇದು ದೊಡ್ಡವರು ಚಿಕ್ಕವರು ಏನೂ ಇಲ್ಲ, ಯಾವಾಗ ಹೋಗ್ತೀವೋ ಯಾರಿಗೆ ಗೊತ್ತು.
ಚಿಕ್ಕವರು ತುಂಬಾ ಕಾಲ ಇರ್ತೀವಿನೋ ಪ್ರಾಬ್ಲಮ್ ಅಂತ ಇಲ್ಲೇ ಇಲ್ಲ. ಯಾರು ಮೊದಲು ಹೋಗ್ತಾರೋ ಯಾರು ಕೊನೆಗೆ ಹೋಗ್ತಾರೋ ಏನಾಗುತ್ತೋ, ಇವತ್ತಿರ್ತೇವೆ ನಾಳೆ ಹೋಗ್ತೀವೋ ಗೊತ್ತಿಲ್ಲ, ಇರೋಣ ಗೊತ್ತಿಲ್ಲಲ್ಲ. ಅದಕ್ಕೆ ಇದನ್ನ ನಾಳೆ ಮಾಡೋಣ ಅಂತ ಇರಬೇಡಿ, ಇವತ್ತೇ ಶುರು ಮಾಡಿ. ಒಂದು ಗೊತ್ತಾಯಿತು ತಲೆ ಮೇಲೆ ವೈಕುಂಠ ಇದೆ ಅಂತ. ಅಷ್ಟಾದ್ರೂ ಸ್ಮರಣೆ ಮಾಡಿ ಇವತ್ತು ರಾತ್ರಿ ಊಟ ಮಾಡಿ, ಫಲಾರವೇನಲ್ಲ ಇವತ್ತು ಫಲಾರ ಮಾಡಿಬಿಡಿ. ಫಲಾರ ಮಾಡೋ ಕಾಲಕ್ಕೆ ವಿರಾಟ್ ರೂಪಿ ಇದ್ದಾನೆ, 14 ಲೋಕಗಳಿವೆ. ಸಜ್ಜನರು ನಾನು ಬಿಟ್ಟರೆ ಅವರು ಬಿಡಲ್ಲ ಇರ್ತಾರೆ. ಯಾಕೆ ಅಂದರೆ ಈ ಲೋಕದಲ್ಲಿ, ಈ ಲೋಕ ಸ್ಥಾನದಲ್ಲಿ ಸೂಕ್ಷ್ಮವಾದ ರೂಪದಿಂದ ದೇವತೆಗಳು ನಿಂತಿದ್ದಾರೆ. ಅವರೊಂದು ಸಲ ಸ್ವಲ್ಪ ಪಕ್ಕಕ್ಕೆ ಬಂದರೆ ಆ ಪಾರ್ಟ್ ಕೊಳತು ಹೋಗುತ್ತೆ. ಆ ಪಾರ್ಟ್ ಪಾರ್ಟ್ ತೆಗೆದು ಬಿಡಬೇಕು. ಅದಕ್ಕಾಗಿ ನಿಂತಿದ್ದಾರೆ ಎಲ್ಲರೂ ಕೂಡ. ಅವರನ್ನ ಚಿಂತನೆ ಮಾಡಿ, ಇಷ್ಟು ಜನ ಇದ್ದಾರೆ ಕೃಷ್ಣಾನೆ ನಗರ್ಪಿತ, ಇವರೆಲ್ಲರೂ ಬೇಜಾರಾಗ್ಲಿ, ಅವರಲ್ಲಿ ಭಗವಂತ ಇದ್ದಾನೆ ಅಂತ. ಏನಾಯ್ತಪ್ಪ ನಮ್ ಗಂಟೆ ನೋವು ತುಂಬೋ ತುಂಬಾ ಇದ್ದೇವೆ, ಚೂರು ಒಂದು ಸಲ ಸ್ಮರಣೆ ಮಾಡಿ ತಿಂದ್ರೆ ಗಂಟೆ ನೋಗುತ್ತೆ, ಅದು ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಆ ಲೋಕ ಆದ ಮೇಲೆ ತಲೆಯಲ್ಲಿ ಸತ್ಯಲೋಕ, ಸತ್ಯಲೋಕದ ಕುರಿತನ್ನು ಹೇಳ್ತಾ ಇದ್ದಾರೆ. ಸತ್ಯಲೋಕವು ಶೀರ್ಷದಲ್ಲೇ ಇಪ್ಪದು ಕೇಳಿ. ಸತ್ಯಲೋಕ ಎಲ್ಲಿದೆ? ಶೀರ್ಷದಲ್ಲೇ ಇಪ್ಪದು. ಸತ್ಯಲೋಕಾಧಿಪನು ಸಹಸ್ರ ರೂಪನ್ನ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾದ, ಆತನೇ ಇಲ್ಲಿ ನಿಂತಿದ್ದಾನೆ. ಹೇಗೆ ಇಲ್ಲಿ ವಿಶೇಷವಾಗಿರತಕ್ಕಂಥ ಕಮಲ ಇದೆ, ಯಾವ ಕಮಲ ಇದೆ? ಸಹಸ್ರಾರ ಅಂತ ಕರೀತಾರೆ. ಇಲ್ಲಿ ಹೇಳ್ತಾರೆ, ಭಕ್ತಿಯಿಂದಲಿ ಭಜಿಪ ಸಾಸೀರ ಕೇಸರ ಯುಕ್ತವಾದ ಕಮಲ ಮಧ್ಯದಿ ಪೊಳೆವನ್ನ. ಸಾವಿರ ದಳದ ಕಮಲ, ಸಾವಿರ ಕೇಸರ ಇದೆ, ಆ ಕೇಸರಗಳ ಮಧ್ಯ ಸ್ವಾಮಿ ನಿಂತಿದ್ದಾನೆ, ಪುರುಷನಾಮಕ ಭಗವಂತ ನಿಂತಿದ್ದಾನೆ. ಬ್ರಹ್ಮ ದೇವರು ಪೂಜಾ ಮಾಡುತ್ತಾರೆ, ಋಜುಗಳೆಲ್ಲ ಸುತ್ತು ಹೊಡೆದಿದ್ದಾರೆ, ದೇವತೆಗಳು ಸೆಡೆದು ನಿಂತು ನಮಸ್ಕಾರ ಮಾಡುತ್ತಾ ಇದ್ದಾರೆ ನಮ್ಮ ತಲೆ ಮೇಲೆ. ನೋಡಿ, ಇಷ್ಟು ವರ್ಷ ಆಯ್ತು ನಮ್ಗೆ ಗೊತ್ತೇ ಆಗ್ಲಿಲ್ಲ ಇವರೆಲ್ಲ ನಮ್ಮಲ್ಲಿ ಕೂತಿದ್ದಾರೆ ಅಂತ ಅದು ಹೇಳ್ತಾ ಇದ್ದಾರೆ. ಇದನ್ನು ವಿಜಯದಾಸರು ಸುಳಾದಿಯಲ್ಲಿ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಬರೋದೆಲ್ಲಿ ಅಂತ ಹೇಳಿದರೆ ಪ್ರಕಾಶ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ. ಪ್ರಕಾಶ ಸಂಹಿತ ವಾಕ್ಯಗಳನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ವಿರಾಟ್ ರೂಪಿ ಭಗವಂತನನ್ನ, ಪುರುಷನಾದ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳು ಪೂಜಾ ಮಾಡ್ತಾ ಇದ್ದಾರೆ. ಸತ್ಯಲೋಕವು ಶೀರ್ಷದಲ್ಲೇ ಇಪ್ಪದು ಕೇಳಿ, ಸತ್ಯಲೋಕಾಧಿಪನು ಸಹಸ್ರ ರೂಪನ್ನ, ಭಕ್ತಿಯಿಂದಲಿ ಭಜಿಪ ಸಾತೀರ ಕೇಸರ ಯುಕ್ತವಾದ ಕಮಲ ಮಧ್ಯದಿ ಪೊಳೆವನ್ನ. ಅಲ್ಲಿ ಸುತ್ತು ಯಾರಿದ್ದಾರೆ? ಕೃತ್ಯವಾಸನು ಮೊದಲಾದಿರುವಣ್ಣರು ಭೃತ್ಯರಾಗಿ ಸೇವೆ ಮಾಡ್ಪಾರು ಕ್ರಮದಿಂದ. ರುದ್ರಾದಿ ದೇವತೆಗಳೆಲ್ಲ ಸೇವಾ ಮಾಡ್ತಾ ಇದ್ದಾರೆ. ಉತ್ತಮೋತ್ತಮ ದೇವ ಪರಿವಾರ ಸಮೇತ ತುತ್ತಿಸಿಕೊಳ್ಳುತ್ತ ವ್ಯಕ್ತವಾಗಿ ಹ್ಯನು. ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುತ್ತಾ ಪ್ರಕಟನಾಗಿದ್ದಾನೆ ಪುರುಷ ರೂಪಿ ಭಗವಂತ. ಇಷ್ಟು ಗೊತ್ತಾಯ್ತಾ ನಿಮಗೆಲ್ಲ? ತಲೆಯ ಮೇಲೆ ಸತ್ಯಲೋಕ, ಇಲ್ಲಿ ಸಾವಿರ ದಳ ಕಮಲ, ಸಾವಿರ ಕೇಸರ, ಬ್ರಹ್ಮಾದಿ ದೇವತೆಗಳು ಪೂಜೆ ಮಾಡುತ್ತಿದ್ದಾರೆ. ಯಾರನ್ನ ಪೂಜೆ ಮಾಡುವುದು? ಪುರುಷನಾಮಕ ಭಗವಂತನನ್ನ. ಇಷ್ಟು ಗೊತ್ತಾಯ್ತು, ನಿಮ್ ಕುರಿತು ಹೇಳ್ತಾರೆ, ಕೇಳ್ಕೊಂಡಿದ್ದೀರಲ್ಲ. ಧಾರಿತ್ರಿಯೊಳಗೆ ಇದು ತಿಳಿದ ಮನುಜನು ಮೃತ್ಯು ರೂಪವಾದ ಸಂಸಾರ ದೂರನು, ಪಾರತ್ರಿಕವಾದ ಸುಖದೇ ನಿತ್ಯನು ಕಾಣೋ. ಇದು ತಿಳಿದರೆ ನರಕದ ಸ್ಪರ್ಶವಿಲ್ಲ ಅಂತ ಹೇಳ್ತಾರೆ. ಈತರ ಬಳಿ ತಿಳಿದು ಈ ಬಗೆಯಿಂದ ತೃಪ್ತರಾಗೆಂದೆ ಭಕ್ತಿಗೆ ವಶನಾಗಿ ಉಕ್ತಿ ಲಾಲಿಪದಯ್ಯ ಉದಾಸೀನ ಮಾಡದೆ ಕರ್ತೃ ನೆನಪ ಗುರು ವಿಜಯ ವಿಠಲರೆಯ ಸತ್ಯವಾದ ಪದ ಐದಿಪ ಶೀಘ್ರದಿ. ಭಗವಂತ ವಿಶೇಷ ಅನುಗ್ರಹ ಮಾಡಿಬಿಡ್ತಾನೆ. ಹಾಗಾದ್ರೆ ಚಿಂತನೆ ಹೇಗ್ ಮಾಡಬೇಕು? ಬೆಳಿಗ್ಗೆದ್ದು ಗುರುಮಂತ್ರ ಮಾಡಿಕೊಳ್ಳಿಕ್ಕೆ ಮೊದಲು ಅಥವಾ ಗುರುಮಂತ್ರ ಮಾಡಿಕೊಂಡ ಮೇಲೆ ಒಂದು ಸಲ ಪೂರ್ಣವಾಗಿ ಲೋಕಗಳು ಅಲ್ಲಿ ಕಮಲ ದೇವರನ್ನೆಲ್ಲ ಚಿಂತನೆ ಮಾಡಿಬಿಡಿ. ನಂತರ ಮತ್ತು ಯಾರು ಕಾಣಿಸಿದ್ರು ಅಲ್ಲಿ, ಇದೊಂದು ವ್ರತ, ದೊಡ್ಡ ವ್ರತ, ನಾನು ಆ ದೇವರನ್ನು ಹೇಳುತ್ತೇನೆ. ಆದಷ್ಟು ವ್ಯಕ್ತಿಗಳನ್ನ ನೋಡ್ಲೇಬೇಕು, ಹೌದಾ? ಪ್ರಾಣಿಗಳನ್ನ ನೋಡ್ಲೇಬೇಕು, ಕಾಣ್ತಾ ಇರುತ್ತೆ.
ಕಂಡ ಕಂಡಲ್ಲಿ ಒಂದು ಕ್ಷಣ ವಿರಾಟ್ ರೂಪೆ ನಿಂತಿದ್ದಾನೆ. ನಮೋ ನಮ. ಮನಸ್ಸಲ್ಲೇ ಎದುರಿಗೆ ಮಾಡಬೇಡಿ, ಯಾಕೋ ಏನೋ ಮಾಡ್ತಾರೆ ಅನ್ಕೊಂತಾರೆ, ಬೇಡ. ಒಳಗೆ ಒಳಗೊಳಗೆ ಮಾಡಿಕೊಳ್ಳಿ. ಇನ್ನೊಬ್ಬರಿಗೆ ನೀವು ಏನು ಮಾಡುತ್ತಾ ಇದ್ರೆ ಗೊತ್ತಾಗಬಾರದು, ಸೈಲೆಂಟ್ ಆಗಿ ಒಳಗೆ ಇರಬೇಕು. ಇವ್ರಿಗೆ ಇದು ಗೊತ್ತಾ ಅಂಬೋ ರೀತಿಯಲ್ಲಿ ಇರಬೇಕು, ಇದು ಗೊತ್ತಾ ಅಂಬೋ ರೀತಿಯಲ್ಲಿ ಇರಬೇಕು. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಅದಾದ ಮೇಲೆ ಒಂದು ಹೇಳಿ ಮತ್ತು ಮಿಕ್ಕದ್ದು ನಾಳೆ ನೋಡೋಣ. ಸತ್ಯಲೋಕ ಆಯಿತು, ವೈಕುಂಠ ಆಯಿತು, ನಂತರ ಕಳಗಳೆದರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ತಪೋಲೋಕ ಇದೆ. ಇಲ್ಲಿ ಗರುಡ ದೇವರು ನಿಂತಿದ್ದಾರೆ ನಿಯಾಮಕರಾಗಿ. ಅಲ್ಲಿ ಯಾರಿದ್ದಾರೆ ಹೇಳುತ್ತಾರೆ, ದ್ವಿದಳಯುಕ್ತವಾದ ಕಿಂಜಲ್ಕ ಫಾಲಭಾಗ ಮಧ್ಯದಲ್ಲಿ ಇಪ್ಪದು ಇದನೇವೆ ತಪೋಲೋಕ. ಎರಡು ದಳಗಳಿಂದ ಕೂಡಿದ ಕಿಂಜಲ್ಕ ಅಂದರೆ ಕಮಲ ಫಾಲಭಾಗ ಮಧ್ಯದಲ್ಲಿ ಇಪ್ಪದು, ಇದು ಯಾವುದು ತಪೋಲೋಕ. ಯದುಕುಲ ಶ್ರೇಷ್ಠತಾನು ಲೋಕ ಆದಿಪತಿ ಮಿಕ್ಕ ಆದಿತ್ಯರಿಂದ ಸೇವೆ ಗೊಂಬುವ ನಿತ್ಯದಲ್ಲಿ. ಇಲ್ಲಿ ಶ್ರೀಕೃಷ್ಣನ ಮೂರ್ತಿ ನಿಂತಿದೆ, ಗರುಡದೇವರು ಪೂಜಾ ಮಾಡುತ್ತಾ ಇದ್ದಾರೆ. ಇದು ನಮ್ಮ ಶರೀರದಲ್ಲಿ ಮಾತ್ರ ಅಲ್ಲ, ಆದರ ದಲೆ ತಿಳಿ ಸ್ವಪರ ದೇಹದಲ್ಲಿ. ಭೂದೇವತೆಗಳ ಪ್ರಿಯ ಗುರು ವಿಜಯ ವಿಠಲರೆಯನ್ನ ಪದಗಳ ಧೇನಿಸು ಈ ಬಗೆಯಿಂದ ತಿಳಿದು. ಈ ರೀತಿಯಲ್ಲಿ ಮೂರು ಕಡೆ ನಾವು ಇವತ್ತು ನೋಡಿದು. ಇವತ್ತು ಹೋದ ಕೂಡಲೇ ಚಿಂತನೆ ಮಾಡಿ ಊಟ ಫಲಹಾರ ಮಾಡಿ ಬೆಳಿಗ್ಗೆದ್ದು ಇಷ್ಟು ಚಿಂತನೆ ಮಾಡಿ ನಾಳೆ ಬನ್ನಿ. ಅಲ್ಲ, ಒಂದು ಮಾಡೋಣವಾ, ನೀವೆಲ್ಲ ಹೂ ಅಂದ್ರೆ ಮಾಡೋಣ. ಒಂದೊಂದು ಕಡೆ ಎಷ್ಟೆಷ್ಟು ಕಮಲ, ಯಾವ ಯಾವ ಲೋಕ ಅಂತ ನಾನು ಕೇಳ್ತೇನೆ. ವಾಲ್ಯೂಮ್ ಡೌನ್ ಆಗದೆ ಎಲ್ಲರ ಬಾಯಿಯಿಂದ ಉತ್ತರ ಬರಲಿಕ್ಕೆ ಸಾಧ್ಯವಾ? ಅದಕ್ಕೇನು ಮಾಡಬೇಕು? ಇವತ್ತು ಹೋದ ಕೂಡಲೇ ಸ್ವಲ್ಪ ನೋಡಬೇಕು ಎಲ್ಲೆಲ್ಲಿ ಏನ್ ಹೇಳಿದ್ದಾರೆ ಎಂಬುದು. ಊಟ ಮಾಡಕ್ಕಾಗ ಫಲಹಾರ ಮಾಡಕ್ಕೆ ಚಿಂತನೆ ಮಾಡಬೇಕು. ಬೆಳಿಗ್ಗೆ ಚಿಂತನೆ ಮಾಡಿಕೊಂಡ್ರೆ ಸಾಯಂಕಾಲ ಉತ್ತರ ಕೊಡ್ಲಿಕ್ಕಾಗತ್ತೆ. ಏನಮ್ಮ ಮಾಡ್ತೀವಿ ಅಂದ್ರೆ ಕೇಳ್ತೇನೆ, ಇಲ್ಲಪ್ಪ ನಮಗೆಲ್ಲ ಅವಮಾನ ಇಂಥವೆಲ್ಲ ಮಾಡಬೇಡಿ ಅಂದ್ರೆ ಕೇಳಲ್ಲ. ಅಲ್ಲ, ಪ್ರಯತ್ನ ಅಂತೂ ಮಾಡಬೇಕಲ್ಲ. ಇನ್ನೇ ನಾಚಿಕೆ ಪಡೋದೇನಿಲ್ಲ. ಕೃಷ್ಣದೇವರಾಯನೇ ವ್ಯಾಸರಾಜರು ತಾಳ ಹಾಕ್ತಾ ಇದ್ದಾರೆ. ಅಯ್ಯೋ, ಸನ್ಯಾಸಿಗಳು ತಾಳ ಹಾಕೋದ ಅಂದ್ರು. ತಾನು ರಿಸರ್ವ್ಡ್ ಆಗಿ ಡಿಗ್ನಿಫೈಡ್ ಆಗಿ ನಿಂತಿದ್ದ. ಯಾರು? ಕೃಷ್ಣದೇವರಾಯ. ಅದಕ್ಕಂದ್ರು, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ನೀಚವೇನೋ ನಮ್ಮ ಅಚ್ಯುತ ನೋಲಗ, ಮೆಚ್ಚಿ ಕೊಟ್ಟರೆ ನಿನ್ ಜುಜುಬಿ ರಾಜ್ಯ ಎಷ್ಟು ಅಚ್ಯುತ ಪಡೀವ. ಅದರಿಂದ ಇವರಲ್ಲಿ ನಾಚಿಕೆ ಪಡಬೇಕಾದ ಅವಸರ ಇಲ್ಲ, ಯಾವ ಚಿಂತನೆ ಇಲ್ಲ. ಎಲ್ಲೆಲ್ಲೇ ನಾನಿದು ಮಾಡ್ತಾ ಇದ್ದೇನೆ, ಎಲ್ಲರೂ ಗಂಡು ಹೆಣ್ಣು ಯಾರು ಕೂತಿರ್ತಾರೆ ಬಾಯಿ ಬಿಚ್ಚಿ ಉತ್ತರ ಕೊಡುತ್ತಾರೆ. ಮತ್ತು ಇದು ಮುಗಿದ ಮೇಲೆ ಯಾವಾಗ ಕಾಣಿಸಿದ್ರು ನಾನು ಕೇಳಲ್ಲ, ಅವರೇ ಹೇಳ್ತಾರೆ ಮಾಡ್ತಾ ಇದ್ದೇವೆ ನಿತ್ಯ, ಚೆನ್ನಾಗಿದೆ ಆಚಾರ್ಯ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ದೋಸರು ಕೊಟ್ಟದ್ದು ದೊಡ್ಡದು ಭಾಗವತದಲ್ಲಿ ಬಂದ ಉಪಾಸನೆ ಇಷ್ಟು ಕಾಲ ಮಾಡಲಿಲ್ಲ, ತಪ್ಪಿಲ್ಲ. ಇನ್ನಾದರೂ ಮಾಡದಿದ್ರೆ 60, 70, 80 ಏನೋ ಬಂದಿದೆ ವಯಸ್ಸು, ಇಲ್ಲಪ್ಪ ಇನ್ನಾದ್ರೂ ಸ್ವಾಮಿ ಕೊಟ್ಟ ಮಾಡಿ ಉದ್ಧಾರ ಆಗೋಣ ಅಂತ ದೀಕ್ಷಾ ಹೇಳಿದರೆ ಒಳ್ಳೆಯಾಗುತ್ತಲ್ವಾ? ನನ್ನ ಮನಸ್ಸಿನಲ್ಲಿ ಅಂದ್ರೆ ನನ್ನ ಮಾತಿನಲ್ಲಿ ಸರಿ ಅಂತ ನಿಮ್ಗೆ ಅನಿಸಿದರೆ ನಾಳೆಯಿಂದ ಶುರು ಮಾಡು. ಶ್ರೀಕೃಷ್ಣಾರ್ಪಣೆ.